ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಮೋಶೆಯ ಅಂತಿಮ ಸಂದೇಶ. ಹಿಂದಿನ 42 ಪಾಠಗಳಲ್ಲಿ ತೋರಾ ಎಂಬುದಾಗಿ ನಾವು ಕರೆಯುವ ಪರಿಶುದ್ಧ ವಾಕ್ಯಗಳ ಮೊದಲನೆಯ ಪುಸ್ತಕವನ್ನು ನಾವು ಗಮನಿಸುತ್ತಾ ಬಂದಿದ್ದೇವೆ. ನಿಮಗೆ ಗೊತ್ತಿರುವ ಹಾಗೆ ದೇವರು ತನ್ನ ಮಾತುಗಳನ್ನು ಪ್ರವಾದಿಯಾದ ಮೋಶೆಯ ಮನಸ್ಸಿನಲ್ಲಿ ನೆಟ್ಟು ಅವುಗಳನ್ನು ಒಂದು ಪುಸ್ತಕದಲ್ಲಿ ಬರೆಯುವುದಕ್ಕೆ ಅವನನ್ನು ಪ್ರೇರೇಪಿಸಿದನು. ಮೋಶೆಯು ತೋರಾವನ್ನು ಬರೆದು ಸುಮಾರು 3500 ವರ್ಷಗಳು ಗತಿಸಿ ಹೋದವು. ಆದಾಗ್ಯೂ ಇದು ಈ ದಿನ ನಮಗೆ ಇನ್ನೂ ಅಳೆಯುವುದಕ್ಕಾಗದಿರುವಷ್ಟು ಮೌಲ್ಯವುಳ್ಳದ್ದಾಗಿದೆ. ತೋರಾವು ದೇವರು ತಾನೇ ಹಾಕಿರುವಂತಹ ಬುನಾದಿಯಾಗಿದೆ. ಇದರಿಂದ ಇದು ದೇವರಿಂದ ಬಂದದ್ದೋ ಅಥವಾ ಇಲ್ಲವೋ ಎಂಬುದನ್ನು ನಾವು ಕೇಳಿ ಗ್ರಹಿಸಿಕೊಂಡ ಪ್ರತಿಯೊಂದನ್ನು ಪರೀಕ್ಷಿಸುವುದಕ್ಕೆ ಸಾಧ್ಯವಾಗಿದೆ. ತೋರಾವು ಒಳಗೊಂಡಿರುವ ಬೋಧನೆಯೂ ದೇವರಿಂದ ಬಂದ ಶುದ್ಧವಾದ ಸತ್ಯವಾಗಿದೆ. ಇದಕ್ಕೆ ವಿರುದ್ಧವಾದ ಯಾವುದೇ ಬೋಧನೆಯೂ ಸುಳ್ಳಾದದ್ದಾಗಿದೆ. ತೋರಾದಲ್ಲಿ ಬರೆದಿರುವುದೆಲ್ಲವೂ ಸಂಪೂರ್ಣವಾದ ಐಕ್ಯತೆಯಲ್ಲಿರುವ ದೇವರ ಸತ್ಯವಾಗಿದೆ. ಸರ್ವಶಕ್ತನಾದ ದೇವರು ಮಾಡದಿರುವ ಒಂದು ಕೆಲಸವಿದೆ. ಅದು ಏನೆಂದು ನಿಮಗೆ ಗೊತ್ತಾ? ಅದೇ ಸರಿಯಾದದ್ದು. ಅದೇನೆಂದರೆ ದೇವರು ತಾನೇ ವಿರೋಧಿಸುವುದಿಲ್ಲ. ತೋರಾದಲ್ಲಿ ಮೋಶೆಯು ಹೀಗೆ ಬರೆದಿದ್ದಾನೆ: ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ, ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ. ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ, ಮಾತು ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ. ಅರಣ್ಯಕಾಂಡ 23:19. ಮೋಶೆಯ ತೋರಾದಲ್ಲಿನ ನಮ್ಮ ಅಧ್ಯಯನದ ಮೂಲಕವಾಗಿ ಅನೇಕ ಅಗಾಧವಾದ ರಹಸ್ಯಗಳನ್ನು ದೇವರು ನಮಗೆ ಪ್ರಕಟಿಸಿದ್ದಾನೆ. ಈ ದಿನ ನಾವು ಪರಿಶುದ್ಧ ತೋರಾದ ಮುಖಾಂತರ ನಮ್ಮ ಪ್ರಯಾಣವನ್ನು ಮುಗಿಸುವುದಕ್ಕೆ ಉದ್ದೇಶಿಸಿದ್ದೇವೆ. ಆದರೆ ಕೊನೆಯ ಅಧ್ಯಾಯಗಳ ಕಡೆಗೆ ನಾವು ನೋಡುವುದಕ್ಕಿಂತ ಮುಂಚೆ ಆರಂಭದಿಂದ ಈ ದಿನದವರೆಗೂ ನಾವು ಏನು ನೋಡಿಕೊಂಡು ಬಂದಿದ್ದೇವೆಂಬುದನ್ನು ಪುನರಾವರ್ತಿಸಿಕೊಳ್ಳೋಣ. ತೋರಾದಲ್ಲಿನ ಮೊದಲನೆಯ ಅಧ್ಯಾಯದಲ್ಲಿ ದೇವರು ತನ್ನ ಸ್ವಂತ ಸ್ವರೂಪದಲ್ಲಿ ಮೊದಲನೆಯ ಮನುಷ್ಯನನ್ನು ಹೇಗೆ ಉಂಟು ಮಾಡಿದನೆಂಬುದನ್ನು ನಾವು ನೋಡಿದೆವು. ತಾನು ಉಂಟು ಮಾಡಿದ ಮನುಷ್ಯರೊಂದಿಗೆ ದೇವರು ಒಂದು ಅದ್ಭುತವಾದ ಮತ್ತು ಮಹತ್ವವುಳ್ಳ ಸಂಬಂಧವನ್ನು ಹೊಂದಿಕೊಳ್ಳುವುದಕ್ಕೆ ಇಚ್ಛಿಸಿದ್ದನು. ಅದಕ್ಕೋಸ್ಕರವೇ ಆತನು ಮನುಷ್ಯನಲ್ಲಿ ಒಂದು ಆತ್ಮವನ್ನು ಇರಿಸಿದನು. ಇದರಿಂದ ಮನುಷ್ಯನು ದೇವರನ್ನು ತಿಳಿದುಕೊಳ್ಳಲು ಶಕ್ತನಾದನು, ಅವರಿಗೆ ಹೃದಯವನ್ನು ಕೊಟ್ಟನು. ಇದರಿಂದ ಅವನು ದೇವರನ್ನು ಪ್ರೀತಿಸಿದನು ಮತ್ತು ದೇವರು ಅವನಿಗೆ ಒಂದು ಮನಸ್ಸನ್ನು ಕೊಟ್ಟನು. ಇದರಿಂದ ಅವನು ದೇವರಿಗೆ ವಿಧೇಯನಾಗಬೇಕೋ ಅಥವಾ ಅವಿಧೇಯನಾಗಬೇಕೋ ಎನ್ನುವುದನ್ನು ತಾನೇ ಆರಿಸಿಕೊಳ್ಳುವುದಕ್ಕೆ ಶಕ್ತನಾದನು. 3ನೇ ಅಧ್ಯಾಯದಲ್ಲಿ ಮೊದಲನೆಯ ಮನುಷ್ಯನಾದ ಆದಾಮನು ಸೈತಾನನಿಗೆ ವಿಧೇಯವಾಗುವುದನ್ನು ಆರಿಸಿಕೊಂಡು ದೇವರು ನಿಷೇಧಿಸಿದ್ದ ಮರದ ಹಣ್ಣನ್ನು ತಿಂದನು. ಹಾಗಾಗಿ ವಾಕ್ಯ ಹೇಳುವುದೇನೆಂದರೆ, ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರನ್ನೂ ವ್ಯಾಪಿಸಿತು. ರೋಮಾಪುರ 5:12 ವಚನ. ಪಾಪದ ಸಂಬಳವು ಮರಣ ಮತ್ತು ದೇವರಿಂದ ನಿತ್ಯವಾದ ಬೇರ್ಪಡುವಿಕೆಯಾಗಿದೆ. ಹೀಗೆ ಆದಾಮ ಹವ್ವರ ಪಾಪದ ನಿಮಿತ್ತವಾಗಿ ದೇವರು ಅವರನ್ನು ಪರದೈಸಿನಿಂದ ಹೇಗೆ ಹೊರದೊಬ್ಬಿದನೆಂಬುದನ್ನು ನಾವು ನೋಡಿಕೊಂಡೆವು. ಆದರೆ ಅವರನ್ನು ಹೊರಗಿಡುವುದಕ್ಕಿಂತ ಮೊದಲು ಆದಾಮನ ಸಂತಾನದವರನ್ನು ಪಾಪದ ದಂಡನೆಯಿಂದ ಮತ್ತು ಸೈತಾನನ ಆಳ್ವಿಕೆಯಿಂದ ಬಿಡಿಸುವುದಕ್ಕೆ, ಅವರಿಗಾಗಿ ರಕ್ಷಣೆಯ ಬಾಗಿಲನ್ನು ತೆರೆಯುವುದಕ್ಕೆ, ತಾನು ಒಂದು ದಿನ ಆ ಲೋಕಕ್ಕೆ ಒಬ್ಬ ವಿಮೋಚಕನನ್ನು ಕಳಿಸುವುದಕ್ಕೆ ಹೇಗೆ ಯೋಜನೆ ಮಾಡಿಕೊಂಡಿದ್ದೇನೆ ಎಂಬುದನ್ನು ದೇವರು ಪ್ರಕಟಿಸಿದನು. ಮುಂದೆ ಪ್ರವಾದಿಗಳು ಮತ್ತು ವಿಮೋಚಕನು ಇಳಿದು ಬರುವಂತಹ ಒಂದು ವಿಶೇಷವಾದ ಜನಾಂಗವನ್ನಾಗಿ ಮಾಡುತ್ತೇನೆಂದು ದೇವರು ಅಬ್ರಹಾಮನಿಗೆ ಹೇಗೆ ವಾಗ್ದಾನ ಮಾಡಿದನೆಂಬುದನ್ನು ನಾವು ಕಲಿತುಕೊಂಡೆವು. ಹೀಗೆ ಅಬ್ರಹಾಮನು ಈಸಾಕನನ್ನು ಪಡೆದನು, ಈಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು 12 ಜನ ಗಂಡು ಮಕ್ಕಳನ್ನು ಪಡೆದನು. ನಂತರದಲ್ಲಿ ದೇವರು ಯಾಕೋಬನ ಹೆಸರನ್ನು ಇಸ್ರಾಯೇಲಿನೆಂಬುದಾಗಿ ಬದಲಾಯಿಸಿದನು. ದೇವರು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನದಂತೆ ಯಾಕೋಬನ 12 ಜನ ಗಂಡು ಮಕ್ಕಳು ಹೊಸ ಜನಾಂಗವಾಗಿ ರೂಪಿಸಲ್ಪಟ್ಟರು. 10 ಜನ ಹಿರಿಯರ ಮಕ್ಕಳಾದ ತಮ್ಮ ತಮ್ಮನಾದ ಯೋಸೇಫನನ್ನು ಐಗುಪ್ತರಿಗೆ ಗುಲಾಮನನ್ನಾಗಿ ಮಾರಿಬಿಟ್ಟರು. ಹೇಗೂ ಒಬ್ಬ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಇದರ ಪರಿಣಾಮವಾಗಿ ಇಸ್ರಾಯೇಲನ ಮಕ್ಕಳೆಲ್ಲರೂ ಐಗುಪ್ತದಲ್ಲಿ ಹೇಗೆ ಗುಲಾಮರಾದರೆಂಬುದನ್ನು ನಾವು ನೋಡಿದ್ದೇವೆ. ಅದೂ ಅಲ್ಲದೆ ದೇವರು ಅಬ್ರಹಾಮನಿಗೆ ಮತ್ತು ಅವನ ಸಂತಾನದವರಿಗೆ ಮಾಡಿದ್ದ ವಾಗ್ದಾನವನ್ನು ಮರೆತಿರಲಿಲ್ಲ. ವಿಮೋಚನಾಕಾಂಡ ಪುಸ್ತಕದಲ್ಲಿ ಇಸ್ರಾಯೇಲರನ್ನು ಅವರ ಗುಲಾಮತನದ ಬಂಧನದಿಂದ ಬಿಡಿಸುವುದಕ್ಕೆ ಮೋಶೆಯನ್ನು ಕರೆಯುವುದರಿಂದ ತಾನು ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನವನ್ನು ದೇವರು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ಕಲಿತುಕೊಂಡೆವು. ಮೋಶೆಯ ಕಥೆಯನ್ನು ಅಧ್ಯಯನ ಮಾಡುವುದರಿಂದ ಫರೋಹ ಮತ್ತು ಐಗುಪ್ತ ಜನರ ದಬ್ಬಾಳಿಕೆಯಿಂದ ಇಸ್ರಾಯೇಲ್ ಜನ ಸಮೂಹವನ್ನು ದೇವರು ಹೇಗೆ ಬಿಡುಗಡೆ ಮಾಡಿದನೆಂಬುದರ ಅದ್ಭುತವಾದ ಮತ್ತು ಆಶ್ಚರ್ಯಕರವಾದ ವಿವರಗಳನ್ನು ನಾವು ಓದಿಕೊಂಡೆವು. ದೇವರು ಅವರನ್ನು ಅರಣ್ಯದಲ್ಲಿ ರಕ್ಷಿಸಿ ಬಹಳ ಹಿಂದೆಯೇ ಅವರ ಪೂರ್ವಿಕನಾದ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ದ ಕಾನಾನ್ ದೇಶದ ಅಂಚಿಗೆ ಹೇಗೆ ಕರೆತಂದನೆಂಬುದನ್ನು ಸಹ ನಾವು ಓದಿದೆವು. ಹಾಗಿದ್ದರೂ ಕಾನಾನ್ ದೇಶದ ಬಲಿಷ್ಠರನ್ನು ಕಂಡು ಇಸ್ರಾಯೇಲರಲ್ಲಿ ಹೆಚ್ಚಿನವರು ಹೆದರಿಕೊಂಡು ದೇವರು ತಮಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುತ್ತಾನೆಂಬುದನ್ನು ನಂಬಲಿಲ್ಲ. ಆದ್ದರಿಂದ ಸಮೃದ್ಧಿಕರವಾದ ಕಾನಾನ್ ದೇಶವನ್ನು ಆ ಸಮಯದಲ್ಲಿ ಅವರು ಪ್ರವೇಶಿಸುವುದಕ್ಕಾಗಲಿಲ್ಲ. ಅವರ ಅಪನಂಬಿಕೆಯ ನಿಮಿತ್ತವಾಗಿ ಇಸ್ರಾಯೇಲರು ಅರಣ್ಯದಲ್ಲಿ 40 ವರ್ಷಗಳವರೆಗೆ ಅಲೆದಾಡಬೇಕಾಯಿತು. ಅಲ್ಲಿಯವರೆಗೆ ಕಾನಾನ್ ದೇಶಕ್ಕೆ ಸಂಬಂಧಿಸಿದಂತೆ ದೇವರು ಮಾಡಿದ್ದ ವಾಗ್ದಾನವನ್ನು ನಂಬದಿದ್ದವರೆಲ್ಲರೂ ಸತ್ತುಹೋದರು. ಅವರ ಅಪನಂಬಿಕೆಯ ಕಾರಣದಿಂದ ದೇವರು ಅವರ ಮೇಲೆ ತಂದಂತಹ ಶಿಕ್ಷೆಯು ಇದೇ ಆಗಿತ್ತು. ನಿಜವಾಗಿಯೂ ನಮ್ಮ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ. ಈಗ ತೋರಾದಲ್ಲಿನ ನಮ್ಮ ಪ್ರಯಾಣವನ್ನು ಮುಕ್ತಾಯಗೊಳಿಸೋಣ. ಇಸ್ರಾಯೇಲರ ಅಪನಂಬಿಕೆಯ ನಿಮಿತ್ತವಾಗಿ ದೇವರು ಅವರನ್ನು ಶಿಕ್ಷಿಸಿದ್ದರಿಂದ ಅವರು ಅರಣ್ಯದಲ್ಲಿರಬೇಕಾಯಿತು ಎಂಬುದನ್ನು ಜ್ಞಾಪಿಸಿಕೊಳ್ಳಿರಿ. ಕಾನಾನ್ ದೇಶದ ಕುರಿತಾಗಿ ದೇವರು ಮಾಡಿದ್ದ ವಾಗ್ದಾನ ನಂಬುದನ್ನು ತಿರಸ್ಕರಿಸಿದ್ದ 20 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಸತ್ತುಹೋದರು. ಯಾರೊಬ್ಬರೂ ಜೀವಂತವಾಗಿ ಉಳಿಯಲಿಲ್ಲ. ಈಗ ಅವರ ಮಕ್ಕಳು ಕಾನಾನ್ ದೇಶದ ಅಂಚಿನಲ್ಲಿದ್ದರೂ ಅರಣ್ಯದಲ್ಲಿನ ದೀರ್ಘವಾದ 40 ವರ್ಷಗಳ ನಂತರ ಇಸ್ರಾಯೇಲಿನ ಮಕ್ಕಳು ತಮ್ಮ ತಂದೆ ತಾಯಿಗಳು ಪ್ರವೇಶಿಸುವುದಕ್ಕೆ ಸೋತು ಹೋದಂತ ದೇಶದಲ್ಲಿ ನೆಲೆಗೊಳ್ಳುವುದಕ್ಕೆ ತುಂಬಾ ಕುತೂಹಲವುಳ್ಳವರಾಗಿದ್ದಾರೆ. ತೋರಾದಲ್ಲಿನ 5ನೇ ವಿಭಾಗವಾಗಿರುವ ಧರ್ಮೋಪದೇಶಕಾಂಡ ಪುಸ್ತಕದ ಅಂದರೆ 2ನೆಯ ಧರ್ಮಶಾಸ್ತ್ರ ಈ ದಿವಸದ ನಮ್ಮ ಅಧ್ಯಯನವಿದೆ. ಈ ಕೊನೆಯ ವಿಭಾಗದಲ್ಲಿ ಮೋಶೆಯು ದೇವರ ಪರಿಶುದ್ಧ ಧರ್ಮಶಾಸ್ತ್ರವನ್ನು ಪುನರಾವರ್ತಿಸಿ ಅದನ್ನು ಇಸ್ರಾಯೇಲ್ ಜನಾಂಗದವರಿಗೆ ಬೋಧಿಸಿದನು. ದೇವರು ವಾಗ್ದಾನ ಮಾಡಿರುವ ದೇಶವನ್ನು ಪ್ರವೇಶಿಸುವುದಕ್ಕೆ ಜನರನ್ನು ಸಿದ್ಧಪಡಿಸಲು ಮೋಶೆಯು ಬೋಧಿಸಿದ ಅಂತಿಮ ಸಂದೇಶವನ್ನು ಈ ಅಗಾಧವಾದ ಪುಸ್ತಕವು ಒಳಗೊಂಡಿದೆ. ಮೋಶೆಯ ಪೂರ್ತಿ ಸಂದೇಶವನ್ನು ಓದುವುದಕ್ಕೆ ಈ ದಿನ ನಮಗೆ ಸಮಯವಿಲ್ಲ. ಆದರೆ ಮರೆಯಬೇಡಿರಿ ಎಂಬ ಈ ಕೆಲವೇ ಶಬ್ದಗಳಲ್ಲಿ ಮೋಶೆಯ ಮಾತುಗಳನ್ನು ಸಂಕ್ಷಿಪ್ತಗೊಳಿಸಬಹುದು. ಸಂಕ್ಷಿಪ್ತವಾಗಿ ಮೋಶೆಯು ಇಸ್ರಾಯೇಲರಿಗೆ ಈ ರೀತಿಯಾಗಿ ಹೇಳಿದನು: ಎಚ್ಚರವಾಗಿರ್ರಿ, ಐಗುಪ್ತದಲ್ಲಿ ನೀವು ದಾಸತ್ವದಲ್ಲಿದ್ದದ್ದನ್ನು ಮರೆಯಬೇಡಿರಿ. ಮಾರ್ಗದಲ್ಲಿ, ಅಂದರೆ ನೀವು ಪ್ರವೇಶಿಸಬೇಕಾಗಿದ್ದ ಹೊಸ ದೇಶ ಮತ್ತು ಐಗುಪ್ತದ ನಡುವೆ ದೇವರು ನಿಮಗೆ ಮಾಡಿದ್ದೆಲ್ಲವನ್ನೂ ಮರೆತು ಹೋಗಬೇಡಿರಿ. ದೇವರಾದ ಯಹೋವನಿಗೆ ವಿರುದ್ಧವಾಗಿ ನೀವು ಮಾಡಿದ ಪಾಪಗಳನ್ನು ಮರೆಯಬೇಡಿರಿ. ನಿಮ್ಮ ತಂದೆ ತಾಯಿಗಳ ಅಪನಂಬಿಕೆಯ ನಿಮಿತ್ತವಾಗಿ ಯಹೋವನು ಅವರನ್ನು ಹೇಗೆ ತೀರ್ಪುಗೊಳಪಡಿಸಿದನೆಂಬುದನ್ನು, ಇದರಿಂದ ಅವರ ಶವಗಳು ಮರುಭೂಮಿಯಲ್ಲಿಯೇ ಉಳಿದುಕೊಂಡದ್ದನ್ನು ಮರೆಯಬೇಡಿರಿ. ದೇವರು ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯವನಾಗಿದ್ದನೆಂಬುದನ್ನು ಮರೆಯಬೇಡಿರಿ. ಆದರೆ ಅವರು ತಮ್ಮನ್ನು ಕಠಿಣಪಡಿಸಿಕೊಂಡು ಆತನನ್ನು ನಂಬುವುದಕ್ಕೆ ಅಲಕ್ಷ್ಯ ಮಾಡಿದರು. ಇದನ್ನೂ ಮರೆಯಬೇಡಿರಿ. ಈ ಹೊತ್ತು ನೀವು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ಅರಣ್ಯದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ. ನೀವು ನಿಮ್ಮ ದೇವರಾದ ಯಹೋವನನ್ನು ನಂಬುತ್ತೀರೋ ಅಥವಾ ದೇವರ ವಾಕ್ಯವನ್ನು ನಂಬುವುದಕ್ಕೆ ತಿರಸ್ಕಾರ ಮಾಡಿದ ನಿಮ್ಮ ಪೂರ್ವಿಕರಂತೆ ನೀವು ಇದ್ದೀರೋ? ನಿಮ್ಮ ಹಿರಿಯರು ಮಾಡಿದಂತೆ ನೀವು ದೇವರ ವಾಕ್ಯವನ್ನು ನಂಬುವುದಕ್ಕೆ ಅಲಕ್ಷ್ಯ ಮಾಡಿದರೆ ಅವರನ್ನು ಶಿಕ್ಷಿಸಿದಂತೆಯೇ ದೇವರು ನಿಮ್ಮನ್ನು ಸಹ ಶಿಕ್ಷಿಸುತ್ತಾನೆ. ಇದನ್ನೂ ಮರೆಯಬೇಡಿರಿ. ಹಾಲು ಜೇನು ಹರಿಯುವ ದೇಶಕ್ಕೆ, ಅಂದರೆ ನಿಮ್ಮ ಪೂರ್ವಿಕರಿಗೆ ಆತನು ವಾಗ್ದಾನ ಮಾಡಿದ ದೇಶಕ್ಕೆ ದೇವರಾದ ಯಹೋವನು ನಿಮ್ಮನ್ನು ಕರೆತರುತ್ತಾನೆ. ಆ ದೇಶವನ್ನು ನಿಮಗೆ ಕೊಡುವ ನಿಮ್ಮ ದೇವರನ್ನು ಮರೆಯಬೇಡಿರಿ. ಯಾಕೆಂದರೆ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಇದನ್ನೂ ಮರೆಯಬೇಡಿರಿ. ಮೋಶೆಯು ತನ್ನ ಪ್ರಸಂಗವನ್ನು ಮುಗಿಸಿದ ನಂತರ ಯಹೋವನು ಮೋಶೆಗೆ ಹೇಳಿದನು: ನೀನು ಈ ಅಬಾರೀಂ ಬೆಟ್ಟಗಳನ್ನು, ಅಂದರೆ ಮೋವಾಬ್ಯರ ದೇಶದಲ್ಲಿ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಬೆಟ್ಟವನ್ನು ಹತ್ತಿ ನಾನು ಇಸ್ರಾಯೇಲರಿಗೆ ಸ್ವದೇಶವಾಗುವುದಕ್ಕೆ ಕೊಡುವ ಕಾನಾನ್ ದೇಶವನ್ನು ನೋಡು. ಅನಂತರ ನಿನ್ನ ಅಣ್ಣನಾದ ಆರೋನನು ಹೇಗೆ ಹೋರೆಂಬ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ತನ್ನ ಪಿತೃಗಳಲ್ಲಿ ಸೇರಿದನೋ ಹಾಗೆಯೇ ನೀನು ಈ ಬೆಟ್ಟದಲ್ಲಿ ದೇಹವನ್ನು ಬಿಟ್ಟು ಪಿತೃಗಳಲ್ಲಿ ಸೇರಬೇಕು. ನೀವಿಬ್ಬರೂ ಚಿನ್ ಅರಣ್ಯದಲ್ಲಿನ ಮೇರಿಬಾ ಕಾದೇಶಿನಲ್ಲಿ ನೀರು ಹೊರಟ ಸ್ಥಳದ ಬಳಿಯಲ್ಲಿ ಇಸ್ರಾಯೇಲರ ಮಧ್ಯದಲ್ಲಿ ನನಗೆ ವಿರೋಧವಾಗಿ ದ್ರೋಹ ಮಾಡಿ ಅವರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಹೀಗೆ ಆಗಬೇಕು. ನಾನು ಇಸ್ರಾಯೇಲರಿಗೆ ಕೊಡುವ ದೇಶವನ್ನು ನೀನು ದೂರದಿಂದ ನೋಡಬಹುದೇ ಹೊರತು ಅದರಲ್ಲಿ ಪ್ರವೇಶಿಸಕೂಡದು ಎಂದು ಆಜ್ಞಾಪಿಸಿದನು. ಧರ್ಮೋಪದೇಶ ಕಾಂಡ 32:49-52 ವಚನಗಳವರೆಗೆ. ಮೋಶೆಯು ಮೋವಾಬ್ಯರ ಮೈದಾನದಿಂದ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೆಬೋ ಪರ್ವತಕ್ಕೆ ಹೋಗಿ ಪಿಸ್ಗಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯಹೋವನು ಕಾನಾನ್ ದೇಶವನ್ನೆಲ್ಲ, ಅಂದರೆ ಯಹೂದ ಸೀಮೆಯಿಂದ ಹಿಡಿದು ಪಶ್ಚಿಮ ಸಮುದ್ರದವರೆಗಿರುವ ಪ್ರದೇಶವನ್ನೆಲ್ಲ ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವೂ ಇದೆ, ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ, ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು. ಯಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಪಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಯಹೋವನು ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿ ಎಲ್ಲಿದೆಯೋ ಯಾರಿಗೂ ತಿಳಿಯದು. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಿರಲಿಲ್ಲ, ಅವನ ಜೀವಕಳೆ ಕುಂದು ಹೋಗಿರಲಿಲ್ಲ. ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು. ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈಯಿಟ್ಟದ್ದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲರು ಯಹೋಶುವನ ಮಾತಿನ ಪ್ರಕಾರ ನಡೆದರು. ಯಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಬಳಕೆಯಾಗಿದ್ದನು. ಆತನು ಐಗುಪ್ತ ದೇಶದಲ್ಲಿ ಫರೋಹನ ಮುಂದೆಯೂ ಅವನ ಪ್ರಜಾಪರಿವಾರದವರ ಮುಂದೆಯೂ ವಿಧವಿಧವಾದ ಅದ್ಭುತ ಮಹತ್ಕಾರ್ಯಗಳನ್ನು ನಡೆಸುವುದಕ್ಕೆ ಯಹೋವನು ಅವನನ್ನು ಕಳುಹಿಸಿದನು. ಇಸ್ರಾಯೇಲರ ಮುಂದೆ ವಿಶೇಷವಾದ ಭುಜ ಪರಾಕ್ರಮವನ್ನು, ಭಯಂಕರ ಕಾರ್ಯಗಳನ್ನು ನಡೆಸಿದನು. ಇಂಥವನಿಗೆ ಸಮಾನನಾದ ಮತ್ತೊಬ್ಬ ಪ್ರವಾದಿ ಈಚೆಗೆ ಇಸ್ರಾಯೇಲರಲ್ಲಿ ಹುಟ್ಟಲೇ ಇಲ್ಲ. ಪ್ರಿಯ ಸ್ನೇಹಿತರುಗಳೇ, ಹೀಗೆ ತೋರಾವು ಇಲ್ಲಿಗೆ ಕೊನೆಗೊಳ್ಳುತ್ತದೆ. ತೋರಾದಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ದಾಖಲಿಸಲ್ಪಟ್ಟಿದೆ. ಇದರಿಂದ ನಾವು ರಕ್ಷಣೆಯ ದೇವರ ಮಾರ್ಗವನ್ನು ನಂಬುವುದಕ್ಕೆ ನಮ್ಮನ್ನು ನಡೆಸುವಂತಹ ತಿಳುವಳಿಕೆಯನ್ನು ಪಡೆದುಕೊಳ್ಳಲು ಶಕ್ತರಾಗುತ್ತೇವೆ. ನಿಜವಾಗಿಯೂ ಮೋಶೆಯು ಒಬ್ಬ ದೊಡ್ಡ ಪ್ರವಾದಿಯಾಗಿದ್ದನು. ಅವರು ದೇವರಾದ ಯಹೋವನನ್ನು ಮುಖಾಮುಖಿಯಾಗಿ ತಿಳಿದಿದ್ದನು. ಅವನು ದೇವರಿಂದ ಅದ್ಭುತಕರವಾದ ಸೂಚಕ ಕಾರ್ಯಗಳನ್ನು ಮಾಡಿದನು. ಮೋಶೆಯ ಕೈಯಿಂದ ದೇವರು ಇಸ್ರಾಯೇಲರನ್ನು ಫರೋಹನ ದಬ್ಬಾಳಿಕೆಯಿಂದ ಬಿಡಿಸಿದನು ಮತ್ತು ಅವನ ಕೈಯಿಂದ ಪರಿಶುದ್ಧ ವಾಕ್ಯಗಳಲ್ಲಿರುವ ಮೊದಲನೆಯ ಪುಸ್ತಕವಾಗಿರುವ ತೋರಾವನ್ನು ಸಹ ದೇವರು ನಮಗೆ ಕೊಟ್ಟಿದ್ದಾನೆ. ಪ್ರವಾದಿಯಾದ ಮೋಶೆಯು ಬರೆದಿರುವುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಯಾರಾದರೂ ಮೋಶೆಯ ತೋರಾವನ್ನು ತಿಳಿದುಕೊಳ್ಳದೆ ಹೋದರೆ ಬಹಳವಾಗಿ ತಪ್ಪು ಮಾಡಿದವರಾಗಿರುತ್ತಾರೆ ಮತ್ತು ಅನೀತಿವಂತಿಕೆಯಲ್ಲಿ ನಾಶವಾಗುವಂತಹ ದೊಡ್ಡ ಅಪಾಯದಲ್ಲಿ ಇರುವವರಾಗಿರುತ್ತಾರೆ. ತೋರಾವು ದೇವರು ತಾನೇ ಹಾಕಿರುವಂತಹ ಬುನಾದಿಯಾಗಿದೆ. ಈ ಬುನಾದಿಯ ಮೇಲೆ ದೇವರು ಇತರ ಎಲ್ಲ ಪ್ರವಾದಿಗಳ ಮುಖಾಂತರ ತನ್ನ ಉಳಿದ ಪರಿಶುದ್ಧ ಪುಸ್ತಕವನ್ನು ರಚನೆ ಮಾಡಿದ್ದಾನೆ. ನಿಜವಾಗಿಯೂ ಪ್ರವಾದಿಯಾದ ಮೋಶೆಯು ಆಶ್ಚರ್ಯಕರವಾದ, ಅಗಾಧವಾದ ಮತ್ತು ಅದ್ಭುತಕರವಾದ ಶಬ್ದಗಳನ್ನು ಬರೆದಿದ್ದಾನೆ. ಮೋಶೆ ಇದೆಲ್ಲವನ್ನೂ ಮಾಡಿ ಬರೆದಿದ್ದಾಗ್ಯೂ 18 ಅಧ್ಯಾಯದಲ್ಲಿ ತೋರಾದ 5 ವಿಭಾಗದಲ್ಲಿ ಅವನು ಪ್ರಕಟಿಸಿರುವುದಕ್ಕಿಂತಲೂ ಯಾವುದು ಹೆಚ್ಚು ಪ್ರಾಮುಖ್ಯವಾದುದಲ್ಲ. ಈ ಅಧ್ಯಾಯದಲ್ಲಿ ಮೋಶೆ ಇಸ್ರಾಯೇಲರಿಗೆ ದೇವರಿಗಾಗಿ ನೇರವಾಗಿ ಮಾತಾಡುವಂತಹ ಇನ್ನೂ ಹೆಚ್ಚು ದೊಡ್ಡವನಾದ ಇನ್ನೊಬ್ಬ ಪ್ರವಾದಿಯನ್ನು ಎಬ್ಬಿಸುವುದಕ್ಕೆ ದೇವರು ಹೇಗೆ ಯೋಜನೆ ಮಾಡಿಕೊಂಡಿದ್ದಾನೆಂಬುದನ್ನು ತಿಳಿಸಿದನು. ಮೋಶೆಯು ಇಸ್ರಾಯೇಲ್ ಜನರಿಗೆ ಹೇಳಿರುವುದನ್ನು ಕೇಳಿಸಿಕೊಳ್ಳಿರಿ. ನಿಮ್ಮ ದೇವರಾದ ಯಹೋವನು ನಿಮ್ಮ ಸಹೋದರರಲ್ಲಿ ನನ್ನಂತಹ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಗೊಡಬೇಕು. ಹೊರೇಬಿನಲ್ಲಿ ನೀವು ಸಭೆ ಕೂಡದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯಹೋವನ ಸ್ವರವನ್ನು ಇನ್ನೂ ಕೇಳಲು ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲೂ ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ತೇವು ಎಂದು ನೀವು ಹೇಳಿದ್ದೀರಷ್ಟೇ. ಆಗ ಯಹೋವನು ನನಗೆ, ಇವನು ಹೇಳಿದ ಮಾತು ಒಳ್ಳೆಯದೇ, ಇವರ ಸ್ವದೇಶದವರಲ್ಲಿ ನಿನ್ನಂತಹ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು, ಅವನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದನೆಲ್ಲ ಅವನು ಅವರಿಗೆ ತಿಳಿಸುವನು, ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರೂ ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಧರ್ಮೋಪದೇಶ ಕಾಂಡ 18:15-19 ಮೋಶೆಯ ಬಾಯಿಂದ ಬಂದ ಈ ಹೇಳಿಕೆಯಿಂದ ಹಿಬ್ರಿಯ ಜನಾಂಗದಿಂದ ಬರಲಿಕ್ಕಿರುವ ಇನ್ನೊಬ್ಬ ಪ್ರವಾದಿಯ ಬರುವಿಕೆಯನ್ನು ದೇವರು ಪ್ರಕಟಿಸಿದ್ದನು. ಪರಿಪೂರ್ಣತೆಯಲ್ಲಿ ಮತ್ತು ಶುದ್ಧತೆಯಲ್ಲಿ ದೇವರ ವಾಕ್ಯವನ್ನು ಮುಂದಾಗಿ ಮಾತಾಡುವಂತಹ ಒಬ್ಬ ಮನುಷ್ಯನಿಗೂ ಮತ್ತು ದೇವರಿಗೂ ಒಬ್ಬ ಮಧ್ಯಸ್ಥನಾಗುವಂತಹ ಒಬ್ಬ ಪ್ರವಾದಿ, ಆ ಪ್ರವಾದಿ ಯಾರಾಗಿದ್ದಾರೆಂಬುದು ನಿಮಗೆ ಗೊತ್ತಾ? ಮೋಶೆಗಿಂತಲೂ ಇನ್ನೂ ದೊಡ್ಡದಾದ ಅಧಿಕಾರದಿಂದ ಮಾತಾಡುವಂತಹ ಪ್ರವಾದಿ ಯಾರು ಎಂದು ನಿಮಗೆ ಗೊತ್ತಾ? ಮೋಶೆಯಿಂದ ಜರುಗಿದ ಅದ್ಭುತಗಳಿಗಿಂತಲೂ ಹೆಚ್ಚಿನ ಕಾರ್ಯಗಳನ್ನು ಪ್ರದರ್ಶಿಸಿದಂಥ ಆ ಪ್ರವಾದಿ ಯಾರೆಂಬುದು ನಿಮಗೆ ಗೊತ್ತಾ? ಹೌದು, ಮೋಶೆ ಮಾತಾಡಿದಂಥ ಆ ಪ್ರವಾದಿ ಯಾರೆಂದರೆ ಯಹೂದ್ಯ ಕನ್ಯೆಯಲ್ಲಿ ಜನಿಸಿದ್ದ ನೀತಿಯ ವಿಮೋಚಕ. ಆತನಿಗೆ ಸಂಬಂಧಿಸಿದಂತೆ ಮೋಶೆಯು ಇಸ್ರಾಯೇಲ್ ಜನಾಂಗದವರಿಗೆ, ನೀವು ಅವನಿಗೆ ಕಿವಿಗೊಡಬೇಕು, ನನ್ನ ಹೆಸರಿನಲ್ಲಿ ಪ್ರವಾದಿಯು ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು ಎಂಬುದಾಗಿ ಒಂದು ಮುಂಚಿತವಾದ ಎಚ್ಚರಿಕೆಯನ್ನು ನೀಡಿದ್ದಾನೆ. ಸ್ನೇಹಿತರೆ, ಇಲ್ಲಿಗೆ ತೋರಾದಲ್ಲಿನ ನಮ್ಮ ಅಧ್ಯಯನವು ಮುಗಿಯುತ್ತದೆ. ಈ ವಿಸ್ತಾರವಾದ ಮತ್ತು ಅದ್ಭುತವಾದ ಪುಸ್ತಕದಲ್ಲಿ ನಮ್ಮ ಪ್ರಯಾಣವನ್ನು ನಾವು ಹೇಗೆ ಮುಗಿಸುವುದಕ್ಕಾಗುತ್ತದೆ? ಮೋಶೆ ತಾನು ಸಾಯುವಂತಹ ದಿನದಲ್ಲಿ ಇಸ್ರಾಯೇಲರಿಗೆ ತಾನೇ ಹೇಳಿದಂತಹ ಮಾತುಗಳೊಂದಿಗೆ ನಾವು ಮುಗಿಸೋಣ. 32 ಮೋಶೆ ಹೇಳುವುದೇನೆಂದರೆ, ಆಕಾಶಮಂಡಲವೇ ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ ನನ್ನ ಮಾತುಗಳಿಗೆ ಕಿವಿಗೊಡು. ಯಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು. ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ. ನಮಗೆ ಶರಣಾದ ದೇವರು ಮಾತಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ. ಧರ್ಮೋಪದೇಶಕಾಂಡ 32:1-3 ಮೋಶೆಯ ಬಾಯಿಂದ ಬಂದ ದೇವರ ಮಾತುಗಳೊಂದಿಗೆ ಈ ದಿನ ನಾವು ನಿಮಗೆ ವಿದಾಯ ಹೇಳುತ್ತಿದ್ದೇವೆ. ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು ಪ್ರಿಯರೇ. ಮುಂದಿನ ಸಲ ದೇವರ ಚಿತ್ತವಾದರೆ ಮೋಶೆಯ ತೋರಾದ ನಂತರ ಬರುವಂತಹ ಪರಿಶುದ್ಧ ಪುಸ್ತಕವನ್ನು ನಾವು ಪ್ರಾರಂಭಿಸುತ್ತೇವೆ ಮತ್ತು ಬಹಳ ಹಿಂದೆಯೇ ದೇವರು ವಾಗ್ದಾನ ಮಾಡಿದಂತೆ ಹಾಲು ಜೇನು ಹರಿಯುವ ದೇಶದೊಳಕ್ಕೆ ಇಸ್ರಾಯೇಲ್ಯರನ್ನು ಆತನು ಹೇಗೆ ಕರೆತಂದನೆಂಬುದನ್ನು ನೋಡಿಕೊಳ್ಳಲಿದ್ದೇವೆ. ಎಂದೆಂದಿಗೂ ಮಹಿಮೆಗೆ ಮತ್ತು ಪ್ರಭಾವಕ್ಕೆ ಯೋಗ್ಯನಾಗಿರುವ ಒಬ್ಬನೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರವಾದಿಯಾದ ಮೋಶೆಯು ಇದನ್ನು ಸಮಗ್ರವಾಗಿ ಹೇಳಿದ್ದಾನೆ. ಕೇಳಿಸಿಕೊಳ್ಳಿರಿ, ನಮ್ಮ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನು ಆಗಿದ್ದಾನೆ. ಆಮೇನ್.